ಪರಮ ಪವಿತ್ರನು. ಆಧ್ಯಾತ್ಮಿಕ ಲೋಕವು ಈ ಭೌತಿಕ ಆಕಾಶಕ್ಕೂ ಮೇಲಿದೆ. ವಾಸ್ತವವಾಗಿ ಈ ಭೌತಿಕ ಆಕಾಶವು ಕೂಡ ಆಧ್ಯಾತ್ಮಿಕ ಆಕಾಶದ ಭಾಗವೇ, ಆದರೆ ಒಂದು ಮುಚ್ಚಲ್ಪಟ್ಟಿದೆ ಅಷ್ಟೇ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಹೇಗೆ ಆಕಾಶದ ಒಂದು ಸಣ್ಣ ಭಾಗವು ಒಂದು ಮೇಘದಿಂದ ತುಂಬಿರುತ್ತದೋ ಅದೇ ರೀತಿಯಲ್ಲಿ ಭೌತಿಕ ಭಾಗವು ಅಷ್ಟೇ, ಒಂದು ಸಣ್ಣ ಮೇಘವಿದ್ದಂತೆ. ಆಧ್ಯಾತ್ಮಿಕ ಗಗನದಲ್ಲಿ ಭೌತಿಕ ಸೃಷ್ಟಿಯು ಒಂದು ಸಣ್ಣ ಮೇಘವಿದ್ದಂತೆ, ಕ್ಲೌಡ್. ಆದರೆ ಒಂದನ್ನು ನಾವು ತಿಳಿದುಕೊಳ್ಳಬೇಕು, ಒಂದು ಮೇಘಕ್ಕೆ ಎಲ್ಲವನ್ನು ಮುಚ್ಚಲು ಸಾಧ್ಯವಿಲ್ಲ. ಒಂದು ಮೇಘಕ್ಕೆ ಸಂಪೂರ್ಣವಾಗಿ ಆಕಾಶವನ್ನು ಮುಚ್ಚಲು ಸಾಧ್ಯವಿಲ್ಲ. ಯಾವುದೋ ಒಂದು ಚಿಕ್ಕ ಜಾಗದಲ್ಲಿ ಮೇಘವು ಸೃಷ್ಟಿಯಾಗಿ ಮುಚ್ಚುತ್ತದೆ. ಇದೇ ರೀತಿಯಲ್ಲಿ ಅಗಣಿತವಾದ ಆಧ್ಯಾತ್ಮಿಕ ಗಗನದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ, ಕೋಣೆಯಲ್ಲಿ ಮಹತ್ತತ್ವವು ಮುಚ್ಚುತ್ತದೆ, ಆಧ್ಯಾತ್ಮಿಕ ಮೇಘ. ಈ ಮೇಘವನ್ನು ನಾವು ಭೌತಿಕ ಆಕಾಶ ಎಂದು ಕರೆಯುತ್ತೇವೆ. ಈಗ ಈ ಭೌತಿಕ ಗಗನವು ಬದ್ಧಾತ್ಮಂದರಿಗಾಗಿ ಇರುವುದು ಒಂದು ಸೆರೆಮನೆಯಂತೆ, ಜೈಲ್, ಪ್ರಿಸನ್ ಹೌಸ್. ಈಗ ಈ ಸೆರೆಮನೆಯಿಂದ ನಮ್ಮನ್ನು ಬಿಡಿಸಲು ಬಂದವರೇ ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದರು ಕೃಷ್ಣ ಪ್ರಜ್ಞಾ ಸಂಘವನ್ನು ಸ್ಥಾಪನೆ ಮಾಡಿದ್ದೇ ಈ ಒಂದು ಉದ್ದೇಶಕ್ಕೋಸ್ಕರ, ನಮ್ಮನ್ನು ಕಾಪಾಡುವ ಉದ್ದೇಶಕ್ಕೋಸ್ಕರ. ಈ ಕೃಷ್ಣ ಪ್ರಜ್ಞಾ ಸಂಘದ ಮೇಲೆ ಕೆಲವು ಮಂದಿಗೆ ಅಸೂಯೆ, ಹೊಟ್ಟೆ ಕಿಚ್ಚು. ಶ್ರೀಲ ಪ್ರಭುಪಾದರು ಸುಂದರವಾಗಿ ವಿವರಿಸುತ್ತಾರೆ, ಕೃಷ್ಣನನ್ನು ಸಂಹರಿಸಲು ಕಂಸನು ಅನೇಕ ರಾಕ್ಷಸ ರಾಕ್ಷಸರಿಯನ್ನು ಕಳುಹಿಸುತ್ತಿದ್ದನು. ಕೃಷ್ಣನು ಹುಟ್ಟಿದಾಗಲಿಂದಲೇ ಸರಿ, ಕಂಸನು ಅನೇಕ ಮಂದಿ ಅಸುರರನ್ನು ಕಳುಹಿಸುತ್ತಿದ್ದನು. ಆದರೆ ಕಂಸನ ಎಲ್ಲ ಪ್ರಯತ್ನಗಳು ವ್ಯರ್ಥವಾಗುತ್ತಿದ್ದವು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಇದೇ ರೀತಿಯಲ್ಲಿ ಕೃಷ್ಣನನ್ನು ಮುಗಿಸುವ ಪ್ರಯತ್ನಗಳಂತೆ ಶ್ರೀಲ ಪ್ರಭುಪಾದರ ಕೃಷ್ಣ ಪ್ರಜ್ಞ ಆಂದೋಲನವನ್ನು, ಚಳುವಳಿಯನ್ನು ಮುಗಿಸಲು ಅನೇಕ ಮಂದಿ ಕೆಟ್ಟ ಜನರು, ಅಸುರ ಗುಣಗಳನ್ನು ಇಟ್ಟುಕೊಂಡಿರುವವರು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಆದರೆ ಹೇಗೆ ಕಂಸನಿಗೆ ಕೃಷ್ಣನನ್ನು ಮುಗಿಸಲು ಸಾಧ್ಯವಾಗಲಿಲ್ಲವೋ ಅದೇ ರೀತಿಯಲ್ಲಿ ಶ್ರೀಲ ಪ್ರಭುಪಾದರ ಈ ಕೃಷ್ಣ ಭಕ್ತಿಯ ಚಳುವಳಿಯನ್ನು ಮುಗಿಸಲು ಕೂಡ ಸಾಧ್ಯವೇ ಇಲ್ಲ. ಈ ರೀತಿಯಲ್ಲಿ ನಮಗೆ ನಂಬಿಕೆಯನ್ನು ನೀಡುತ್ತಾರೆ ಶ್ರೀಲ ಪ್ರಭುಪಾದರು. ಶ್ರೀಲ ಪ್ರಭುಪಾದರು ನಮ್ಮನ್ನು ಕಾಪಾಡಿ ಕೃಷ್ಣನನ್ನು ತೃಪ್ತಿಪಡಿಸಲು ನಿರ್ಧರಿಸಿಬಿಟ್ಟಿದ್ದಾರೆ. ಈಗ ಈ ಒಂದು ಕೆಲಸವನ್ನು, ಕೃಷ್ಣನನ್ನು ತೃಪ್ತಿಪಡಿಸುವ ಕೆಲಸವನ್ನು ಯಾರಿಂದಲೂ ನಿಲ್ಲಿಸಲು ಸಾಧ್ಯವಿಲ್ಲ. ಒಬ್ಬ ಭಕ್ತನು ಕೃಷ್ಣನಿಗೆ ಸೇವೆ ಮಾಡುತ್ತೇನೆ ಎಂದು ನಿರ್ಧರಿಸಿಬಿಟ್ಟರೆ ಸಾಕು, ಅವನನ್ನು ನಿಲ್ಲಿಸಲು ಯಾರಿಗೂ ಸಾಧ್ಯವಿಲ್ಲ. ಅವನ ಸೇವೆಯನ್ನು ತಡೆ ಹಾಕಲು ಯಾರಿಗೂ ಸಾಧ್ಯವಿಲ್ಲ. ಕೃಷ್ಣನಿಗೆ ಅನೇಕ ಮಂದಿ ಭಕ್ತರು ವಿಧ ವಿಧವಾಗಿ ಸೇವೆಗಳನ್ನು ಮಾಡಲು ಇಚ್ಛಿಸುತ್ತಾರೆ. ಒಂದು ಬಾರಿ ತಾಯಿ ಯಶೋದೆಯು ಬೆಣ್ಣೆಯನ್ನು ಕಡಿಯುತ್ತಿದ್ದಳು. ನಂದ ಮಹಾರಾಜನು ಕೃಷ್ಣನ ತಂದೆ, ಮತ್ತೆ ನಂದ ಮಹಾರಾಜನು ವೃಂದಾವನವಾಸಿಗಳ ರಾಜ, ಮಹಾರಾಜ. ಹೀಗಾಗಿ ತಾಯಿ ಯಶೋದೆಯು ನಂದ ಮಹಾರಾಜನ ಹೆಂಡತಿಯಾದ್ದರಿಂದ ವೃಂದಾವನದ ರಾಣಿ. ನಂದ ಮಹಾರಾಜನ ಬಳಿ ಲಕ್ಷ ಕೋಟಿ ಲೆಕ್ಕಗಳಲ್ಲಿ ಹಸುಗಳು ಇದ್ದವು. ಅವನ ಬಳಿ ಅನೇಕ ಗೋಗಳು ಇದ್ದವು. ಅವುಗಳಲ್ಲಿ ಕೆಲವು ಹಸುಗಳನ್ನು ತಾಯಿ ಯಶೋದನೇ ಪ್ರತ್ಯೇಕವಾಗಿ ನೋಡಿಕೊಳ್ಳುತ್ತಿದ್ದಳು. ಈ ಹಸುಗಳು ಏನು ಮಾಡುತ್ತಿದ್ದವು ಎಂದರೆ, ಬರೀ ಸುವಾಸನೆಯ ಪರಿಮಳದ ಹುಲ್ಲುಗಳನ್ನು ಮಾತ್ರ ತಿನ್ನುತ್ತಿದ್ದವು. ನಂತರ ಪರಿಮಳದ ಹಾಲನ್ನು ಕೃಷ್ಣನಿಗಾಗಿ ಕೊಡುತ್ತಿದ್ದವು. ಆ ಪರಿಮಳದ ಹಾಲಿನಿಂದ ತಾಯಿ ಯಶೋದೆಯು ಕೃಷ್ಣನಿಗಾಗಿ ಬೆಣ್ಣೆಯನ್ನು ತಯಾರಿಸುತ್ತಿದ್ದಳು. ನೋಡಿ, ಕೃಷ್ಣನನ್ನು ತೃಪ್ತಿಪಡಿಸಲು ಅನೇಕ ರೀತಿಗಳಲ್ಲಿ ಕೃಷ್ಣ ಭಕ್ತರು ಪ್ರಯತ್ನಿಸುತ್ತಲೇ ಇರುತ್ತಾರೆ. ಕೃಷ್ಣನನ್ನು ಭಕ್ತರು ತೃಪ್ತಿಪಡಿಸಲು ಸದಾ ಪ್ರಯತ್ನಿಸುತ್ತಾರೆ, ಮತ್ತೆ ಭಕ್ತರನ್ನು ತೃಪ್ತಿಪಡಿಸಲು ಭಗವಂತನು ಸದಾ ಪ್ರಯತ್ನಿಸುತ್ತಿರುತ್ತಾನೆ. ಇದೇ ಭಗವಂತನ ಹಾಗೂ ಭಕ್ತನ ನಡುವಿನ ರುಚಿಯಾದ ಸಂಬಂಧ. ಒಂದಿಷ್ಟು ಹುಲ್ಲು ತಿನ್ನುವ ಹಸುಗಳು ಕೂಡ ಕೃಷ್ಣನಿಗಾಗಿ ಹೇಗೆ ಸೇವೆ ಮಾಡಬೇಕು ಎಂದು ಸದಾ ಯೋಚಿಸುತ್ತಲೇ ಇರುತ್ತವೆ. ವೃಂದಾವನದ ಹಸುಗಳು ಕೃಷ್ಣನ ಲೋಕದಲ್ಲಿ ಪ್ರತಿಯೊಬ್ಬರೂ ಹೇಗೆ ಕೃಷ್ಣನನ್ನು ತೃಪ್ತಿಪಡಿಸುವುದು, ಹೇಗೆ ಭಗವಂತನಿಗೆ ಆನಂದವನ್ನು ಕೊಡುವುದು ಎಂದು ಸದಾ ಯೋಚಿಸುತ್ತಲೇ ಇರುತ್ತಾರೆ. ಆದರೆ ಈ ಭೌತಿಕ ಪ್ರಪಂಚದಲ್ಲಿ ಯೋಚಿಸುತ್ತೇವೆ, ಹೇಗೆ ನಾವು ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸಿಕೊಳ್ಳುವುದು, ಮತ್ತೊಬ್ಬರಿಗೆ ಹಿಂಸೆಯನ್ನು ಕೊಟ್ಟಾದರೂ ಸರಿ ಹೇಗೆ ನಾವು ಸಂತೋಷವಾಗಿರುವುದು, ಈ ರೀತಿಗಳಲ್ಲಿ ಯೋಚಿಸುತ್ತೇವೆ. ಇದೇ ಕೃಷ್ಣ ಪ್ರಜ್ಞೆಯಲ್ಲಿ ಇರುವ ಜೀವಿಗೆ ಹಾಗೂ ಭೌತಿಕ ಪ್ರಪಂಚದ ಪ್ರಜ್ಞೆಯಲ್ಲಿರುವ ಜೀವಿಗೆ ವ್ಯತ್ಯಾಸ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ಆತ್ಮೇಂದ್ರಿಯ ಪ್ರೀತಿ ವಾಂಚ ತಾರೆ ಬಲಿ ಕಾಮ, ಕೃಷ್ಣೇಂದ್ರಿಯ ಪ್ರೀತಿ ಇಚ್ಛಾ ಧರೆ ಪ್ರೇಮ ನಾಮ. ನಮ್ಮ ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡಲು ಪ್ರಯತ್ನಿಸುವುದು ಕಾಮ, ಕೃಷ್ಣನ ಇಂದ್ರಿಯಗಳಿಗೆ ಸಂತೋಷವನ್ನು ಕೊಡಲು ಪ್ರಯತ್ನಿಸುವುದು ಪ್ರೇಮ. ನೋಡಿ, ಇಷ್ಟೇ ವ್ಯತ್ಯಾಸ. ಗೋಪೀಭಾವ ರಸಾಮೃತಾಬ್ಧಿ ಲಹರಿ ಕಲ್ಲೋಲ ಮಗ್ನೌ ಮುಹುಹು. ಚೈತನ್ಯ ಮಹಾಪ್ರಭುಗಳು ಸನ್ಯಾಸಿ, ಅವರ ಶಿಷ್ಯಂದಿರು ಸುಮ್ಮನೆ ಒಂದು ಸ್ತ್ರೀಯನ್ನು ನೋಡಿದರೆ ಸಾಕು, ಅವನ ಕತೆ ಮುಗಿಯಿತು. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೆಂಗಸರ ವಿಷಯದಲ್ಲಿ, ಧನವಂತರ ವಿಷಯದಲ್ಲಿ ತುಂಬಾ ಕಟ್ಟುನಿಟ್ಟಾಗಿದ್ದರು, ತುಂಬಾ ಸ್ಟ್ರಿಕ್ಟ್ ಆಗಿದ್ದರು. ಸ್ತ್ರೀಯರನ್ನೋ ರಾಜರನ್ನೋ ಧನವಂತರನ್ನೋ ಬೇಟೆ ಮಾಡಲು ಸಹಜವಾಗಿ ಸಾಧ್ಯವಾಗುತ್ತಿರಲಿಲ್ಲ. ಯಾವ ಹೆಂಗಸರಿಗೆ ಆಗಲಿ ಶ್ರೀ ಚೈತನ್ಯ ಮಹಾಪ್ರಭುಗಳ ಬಳಿ ಬರಲು ಸಾಧ್ಯವಾಗುತ್ತಿರಲಿಲ್ಲ, ಏಕೆಂದರೆ ಸನ್ಯಾಸಿ. ಆದರೆ ಚೈತನ್ಯ ಮಹಾಪ್ರಭುಗಳು ಶ್ರೀ ಕೃಷ್ಣನೊಡನೆ ಇದ್ದ ಸ್ತ್ರೀಯರನ್ನು ಅರ್ಧರಾತ್ರಿ ಮನೆಗಳನ್ನು ಬಿಟ್ಟು ಕೃಷ್ಣನಿಗಾಗಿ ಬಂದು ಕೃಷ್ಣನ ಕೊಳಲನ್ನು ಸವಿಯುತ್ತಿದ್ದ ಸ್ತ್ರೀಯರನ್ನು ಆರಾಧಿಸುತ್ತಾರೆ, ಮೆಚ್ಚಿಕೊಳ್ಳುತ್ತಾರೆ. ಚೈತನ್ಯ ಮಹಾಪ್ರಭುಗಳು ಹೇಳುತ್ತಾರೆ, ರಮ್ಯಾ ಕಾಚಿತ್ ಉಪಾಸನ ವ್ರಜವಧು ವರ್ಗೇನ ಯಾ ಕಲ್ಪಿತ, ದೇರ್ ಇಸ್ ನೋ ಬೆಟರ್ ಮೆಥಡ್ ಆಫ್ ವರ್ಷಿಪಿಂಗ್ ಕೃಷ್ಣ ದ್ಯಾನ್ ದ ಮೆಥಡ್ ಕನ್ಸೀವ್ಡ್ ಬೈ ದ ಗೋಪೀಸ್. ಮತ್ತೊಂದು ಉನ್ನತವಾದ ಆರಾಧನೆ ಇಲ್ಲ. ಕೃಷ್ಣನನ್ನು ಗೋಪಿಕೆಯರು ಪೂಜಿಸಿದ ವಿಧಾನವನ್ನು ಬಿಟ್ಟರೆ ಮತ್ತೊಂದು ಉತ್ತಮವಾದ ಆರಾಧನೆ ಇಲ್ಲ. ನೋಡಿ, ಈ ರೀತಿಯಲ್ಲಿ ಹೇಳುತ್ತಾರೆ ಸನ್ಯಾಸಿ. ಒಂದು ಸ್ತ್ರೀಯನ್ನು ಕೂಡ ಹತ್ತಿರ ಬರಲು ಬಿಡುತ್ತಿರಲಿಲ್ಲ, ಆದರೆ ಗೋಪಿಯರನ್ನು ಉತ್ತಮ ಭಕ್ತರೆಂದು ಹೊಗಳುತ್ತಾರೆ ಚೈತನ್ಯ ಮಹಾಪ್ರಭುಗಳು, ಆರಾಧಿಸುತ್ತಾರೆ ಚೈತನ್ಯ ಮಹಾಪ್ರಭುಗಳು. ಬರೀ ಚೈತನ್ಯ ಮಹಾಪ್ರಭುಗಳೇ ಅಲ್ಲ, ಗೋಸ್ವಾಮಿಗಳು ಕೂಡ ಅಷ್ಟೇ. ಒಂದೇ ಶ್ರೀಲ ರೂಪ ಸನಾತನೌ ವ್ರಗುಯುಗೌ ಶ್ರೀ ಜೀವ ಗೋಪಾಲಕೌ. ಈ ಆರು ಗೋಸ್ವಾಮಿಗಳು ಪರಮ ಭಕ್ತರು, ಅವರ ಎಲ್ಲಾ ಭೌತಿಕ ಸೌಭಾಗ್ಯಗಳನ್ನು ತುಚ್ಛವೆಂದು ಬಿಟ್ಟರು. ತಿಕ್ವಾ ತೂರ್ಣ ಅಶೇಷ ಮಂಡಲ ಪತಿ ಶ್ರೇಣಿಂ ಸದಾ ತುಚ್ಛವತ್, ಎಲ್ಲವನ್ನು ತ್ಯಜಿಸಿದರು. ಅವರುಗಳು ರಾಜ್ಯದ ಮಂತ್ರಿಗಳು ಹಾಗೂ ತುಂಬಾ ಉನ್ನತ ಸ್ಥಾನಗಳಲ್ಲಿ ಇದ್ದವರು, ಏನು ಇಲ್ಲದವರು ಎಂದು ತಿಳಿಯಬೇಡಿ. ಗೋಸ್ವಾಮಿಗಳ ಬಳಿ ಏನು ಇರಲಿಲ್ಲ ಮೊದಲು ಎಂದು ಯೋಚಿಸಬೇಡಿ. ಅವರ ಸಹವಾಸಿಗಳು ಕೂಡ ಅಷ್ಟೇ, ಎಲ್ಲ ಆಸ್ತಿ ಐಶ್ವರ್ಯಗಳನ್ನು ಪಡೆದವರಾಗಿದ್ದರು, ಆದರೆ ಎಲ್ಲವನ್ನು ಬಿಟ್ಟರು. ತ್ಯಕ್ತ್ವಾ ತೂರ್ಣಂ ಅಶೇಷ ಮಂಡಲಪತಿ ಶ್ರೇಣಿಂ, ಮಂಡಲಪತಿ ಅಂದರೆ ಅಧಿಕಾರಿಗಳು, ಸಮಾಜದ ಅಧಿಕಾರಿಗಳು, ದೊಡ್ಡ ದೊಡ್ಡ ಜಮೀನ್ದಾರರು, ರಾಜ್ಯದ ಅಧಿಕಾರಿಗಳು, ಆದರೆ ಎಲ್ಲವನ್ನು ಬಿಟ್ಟರು. ತುಚ್ಛವೆಂದು ಪರಿಗಣಿಸಿ, ಅಮುಖ್ಯವೆಂದು ಪರಿಗಣಿಸಿ ತ್ಯಜಿಸಿದರು. ತ್ಯಕ್ತ್ವಾ ತೋರಣಂ ಅಶೇಷ ಮಂಡಲ ಪತಿ ಶ್ರೇಣಿಂ ಸದಾ ತುಚ್ಛವತ್ ಭೂತ್ವಾ ದೀನ ಗಣೇಶಕೌ ಕರುಣಯ. ಅವರ ಸಂಪದ್ಭರಿತ ಪುಷ್ಕಲವಾದ ಸಂಸಾರಗಳನ್ನು ಬಿಟ್ಟರು. ಸನ್ಯಾಸಿಗಳಾದರು, ಕೃಷ್ಣ ಗೋಪಿಕೆಯರ ಲೀಲೆಗಳನ್ನು, ರಾಸಲೀಲೆಯನ್ನು ಆರಾಧಿಸಿದರು. ನೋಡಿ, ಎಲ್ಲವನ್ನೂ ಬಿಟ್ಟರು. ಒಬ್ಬ ಪುರುಷನ ಹಾಗೂ ಅನೇಕ ಸ್ತ್ರೀಯರ ಆಟವನ್ನು ಆರಾಧಿಸಿದರು. ನೋಡಿ, ಇವುಗಳನ್ನೆಲ್ಲ ನಾವು ಗುರುಗಳ ಕೃಪೆಯಿಂದ ಮಾತ್ರ ತಿಳಿದುಕೊಳ್ಳಬಹುದು, ಕೃಷ್ಣನ ಪ್ರತಿನಿಧಿಯಿಂದ ನಾವು ತಿಳಿದುಕೊಳ್ಳಬಹುದು. ನಿಜವಾದ ಸನ್ಯಾಸಿಗಳಿಗೆ ಕಾಮವೆಂದರೆ ವಾಂತಿಯು ಬರುತ್ತದೆ. ಯದವದಿ ಮಮ ಚೇತಃ ಕೃಷ್ಣ ಪದಾರವಿಂದೇ ನವನವ ರಸದಾಮನ್ಯುದ್ಯತಂ ರಂತುಮಾಸೀತ್ ತದವದಿ ಭತ ನಾರಿ ಸಂಗಮೇ ಸ್ಮರ್ಯಮಾನೆ ಭವತಿ ಮುಖ ವಿಕಾರಃ ಸುಷ್ಟು ನಿಷ್ಠೀವನಂ ಚ. ಇದು ನಿಜವಾದ ಸನ್ಯಾಸಿಗಳ ಸ್ಥಾನ. ಕಾಮವೆಂದರೆ ಅಸಹ್ಯ ಪಡುತ್ತಾರೆ, ಮುಖ ವಿಕಾರವಾಗುತ್ತದೆ, ಆದರೆ ಕೃಷ್ಣನನ್ನು ಗೋಪಿಕೆಯರನ್ನು ಪೂಜಿಸುತ್ತಾರೆ. ನಮ್ಮ ಭೌತಿಕ ನೆಲೆಯಲ್ಲಿ ಯಾರಾದರೂ ಒಬ್ಬನು ಎರಡು ಹೆಂಡತಿಯರನ್ನಿಟ್ಟುಕೊಂಡಿದ್ದಾನೆ ಅಂದರೆ ಸಾಕು, ಅವನ ರೂಪವು ಚಿತ್ರವು ಮುಗಿಯಿತು, ಅವನ ಇಮೇಜ್ ಮುಗಿಯಿತು, ಕೆಟ್ಟವನಾಗಿ ನಾವು ನೋಡುತ್ತೇವೆ, ನೀಚನಾಗಿ ಲೆಕ್ಕ ಹಾಕುತ್ತೇವೆ. ಇನ್ನು ಕೃಷ್ಣನು 16108 ಹೆಂಗಸರನ್ನು ಮದುವೆ ಮಾಡಿಕೊಂಡನು ಅಂದರೆ ಸಾಕು, ಜ್ಞಾನವಿಲ್ಲದವರು ಅಜ್ಞಾನದಲ್ಲಿ ಯೋಚಿಸುತ್ತಾರೆ. ಆದರೆ ಈ ವಿಷಯಗಳನ್ನೆಲ್ಲ ನಾವು ಶ್ರೀಲ ಪ್ರಭುಪಾದರ ಪರಿಶುದ್ಧ ಭಕ್ತರಿಂದ ತಿಳಿದುಕೊಳ್ಳಬೇಕು. ಆಗ ನಮಗೆ ಎಲ್ಲವೂ ಅರ್ಥವಾಗುತ್ತವೆ. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಕೃಷ್ಣನ ಹಾಗೂ ಗೋಪಿಕೆಯರ ನಡುವೆ ಕಾಮವೇ ಇರಲಿಲ್ಲ. ಈ ಮಾತನ್ನು ಬಿಡಿ, ಶ್ರೀಲ ಪ್ರಭುಪಾದರು ಹೇಳುತ್ತಾರೆ ಎಲ್ಲ ವೈಕುಂಠ ಲೋಕಗಳಲ್ಲಿ ಎಲ್ಲೇ ಆಗಲಿ ಕಾಮವೆಂಬುದೇ ಇಲ್ಲ. ನೋಡಿ, ಈ ವಿಷಯವು ಎಷ್ಟು ಮಂದಿಗೆ ಗೊತ್ತು? ಭಾಗವತದಲ್ಲಿ ಎಷ್ಟೊಂದು ಹೇಳಿವೆ, ಶಾಸ್ತ್ರಗಳಲ್ಲಿ ಕೃಷ್ಣನ ರಾಸಲೀಲೆಯನ್ನು ವಿವರಿಸಿವೆ. ಆದರೆ ಎಲ್ಲೇ ಆಗಲಿ ಕೃಷ್ಣನು ಗೋಪಿಕೆಯರನ್ನು ಕಾಮಿಸಿದನು ಎಂದು ಇಲ್ಲವೇ ಇಲ್ಲ. ಶಾಸ್ತ್ರಗಳು ಏನು ಮುಚ್ಚಿಡುವುದಿಲ್ಲ, ಎಲ್ಲವನ್ನು ಹೇಳುತ್ತವೆ. ಕಾಮಿಸುವುದು ಹೇಗೆ ಎಂದು ಕೂಡ ವಿವರಿಸಿದೆ. ಎಲ್ಲವನ್ನು ನೀಡುತ್ತವೆ ವೇದಗಳು, ಏನನ್ನು ಮುಚ್ಚಿಡುವುದಿಲ್ಲ. ಹೀಗಾಗಿ ಕಾಮ ಸುಖವನ್ನು ಹೇಗೆ ಅನುಭವಿಸುವುದು ಎಂದು ಕೂಡ ವಿವರಿಸಿದೆ. ಆದರೆ ಸಾಧುಗಳು, ಸಂತರು, ಭಗವಂತನ ಭಕ್ತರು, ಕೃಷ್ಣ ಭಕ್ತರು ಇವುಗಳನ್ನು ಮೀರಿದವರಾಗಿರುತ್ತಾರೆ. ಕೃಷ್ಣನು ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತಾನೆ. ಅವನ ಒಂದೇ ಒಂದು ನಾಮವನ್ನು ಉಚ್ಚರಿಸಿದರೆ ಸಾಕು. ರಾಮ, ಕೃಷ್ಣ, ನರಸಿಂಹ, ಗೋವಿಂದ, ಈ ರೀತಿಗಳಲ್ಲಿ ಭಗವಂತನಿಗೆ ಅನೇಕ ನಾಮಗಳು ಉಂಟು. ಅವನ ಒಂದೇ ಒಂದು ನಾಮವನ್ನು ಉಚ್ಚರಿಸಿದರೆ ಸಾಕು. ಒಂದೇ ಒಂದು ಬಾರಿ ಆ ಜಾಗವು ಉಚ್ಚರಿಸಿದವನು, ಉಚ್ಚರಣೆಯನ್ನು ಕೇಳಿದವರು ಎಲ್ಲವೂ ಪರಮ ಪವಿತ್ರವಾಗುತ್ತವೆ. ಇದು ಭಗವಂತನ ನಾಮಕ್ಕೆ ಇರುವ ಶಕ್ತಿ. ಇನ್ನು ಹೇಗೆ ಭಗವಂತನು ಅಪವಿತ್ರವಾಗಿರಲು ಸಾಧ್ಯ? ನೀವೇ ಯೋಚಿಸಿ ನೋಡಿ. ಕೃಷ್ಣನ ಒಂದೇ ಒಂದು ನಾಮವು ಎಲ್ಲವನ್ನು ಪವಿತ್ರವಾಗಿ ಮಾಡಿಬಿಡುತ್ತದೆ. ಹೀಗಿದ್ದಲ್ಲಿ ಕೃಷ್ಣನು ಹೇಗೆ ಅಪವಿತ್ರನಾಗುತ್ತಾನೆ? ಕೃಷ್ಣನಿಗೆ ಗೋಪಿ ಸ್ತ್ರೀಯರು ಅವನನ್ನು ಪ್ರೀತಿಸಿದರೂ ಒಂದೇ, ಕೃಷ್ಣನಿಗೆ ತಾಯಿ ಯಶೋದೆಯು ಮುದ್ದಾಡಿದರೂ ಒಂದೇ, ಕೃಷ್ಣನಿಗೆ ಹಸುಗಳು ಹಾಲನ್ನು ನೀಡಿದರೂ ಒಂದೇ, ಕೃಷ್ಣನಿಗೆ ತನ್ನ ಪರಮ ಭಕ್ತನಾದ ಭೀಷ್ಮದೇವನು ಬಾಣಗಳಿಂದ ಒಡೆದರೂ ಒಂದೇ. ಕೃಷ್ಣನು ಆತ್ಮಾರಾಮನು, ಕೃಷ್ಣನು ಪರಮೋನ್ನತ ಗುಣಗಳನ್ನು ಪಡೆದವನು. ಭಗವಂತನು ಹೇಗೆ ಕೆಟ್ಟವನಾಗಿರಲು ಸಾಧ್ಯ? ಭಗವಂತನು ಕೆಟ್ಟವನಾಗಿದ್ದರೆ ಅಥವಾ ಅಪವಿತ್ರನಾಗಿದ್ದರೆ ಏಕೆ ಅನೇಕ ಮಂದಿ ಅವನನ್ನು ಪೂಜಿಸುತ್ತಾರೆ? ಏಕೆ ಚೈತನ್ಯ ಮಹಾಪ್ರಭುಗಳು, ವ್ಯಾಸದೇವರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಪುರಂದರದಾಸರು, ಷಡ್ಗೋಸ್ವಾಮಿಗಳು ಹಾಗೂ ಅನೇಕ ಮಂದಿ ಆರಾಧಿಸುತ್ತಾರೆ? ಇವುಗಳನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಸತ್ಯವನ್ನು ಆಚಾರ್ಯರಿಂದಲೇ ತಿಳಿಯಬೇಕು. ನಾನು ನಿಮಗೆ ಹಿಂದಿನ ಉಪನ್ಯಾಸಗಳಲ್ಲಿ ಹೇಳಿದಂತೆ ನನ್ನ ವಿಷಯವನ್ನು ನೀವು ತಿಳಿಯಬೇಕೆಂದರೆ ನನ್ನ ಸಹವಾಸಿಗಳಿಂದ ತಿಳಿಯಬೇಕು. ನಿಮ್ಮ ವಿಷಯವನ್ನು ನಾನು ತಿಳಿಯಬೇಕೆಂದರೆ ನಿಮಗೆ ತುಂಬ ಹತ್ತಿರ ಸಂಬಂಧದವರಿಂದ ಕೇಳಿ ತಿಳಿಯಬೇಕು. ಶ್ರೀಲ ಪ್ರಭುಪಾದರು ಇದಕ್ಕೆ ಒಂದು ಸುಂದರವಾದ ಉದಾಹರಣೆಯನ್ನು ಕೊಡುತ್ತಾರೆ. ಈಗ ಒಬ್ಬ ವ್ಯಕ್ತಿಯು ಇದ್ದಾನೆ, ಅವನ ಹೆಸರು ರಾಮಪ್ಪ. ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳು ಇದ್ದಾರೆ. ಈಗ ರಾಮಪ್ಪನಿಗೆ ಎಷ್ಟು ಮಕ್ಕಳೆಂದು ನಮಗೆ ಗೊತ್ತಾಗಬೇಕೆಂದರೆ ನಾವು ಅವನನ್ನು ತಿಳಿದವರ ಬಳಿ ಕೇಳಬೇಕು. ಈಗ ರಾಮಪ್ಪ ಯಾರು ಎಂದು ಗೊತ್ತೇ ಇಲ್ಲ ಒಬ್ಬ ಮೂರನೆಯ ವ್ಯಕ್ತಿಗೆ. ಆ ಮೂರನೆಯ ವ್ಯಕ್ತಿಯ ಬಳಿ ನಾವು ಹೋಗಿ, ಸರ್, ರಾಮಪ್ಪನಿಗೆ ಎಷ್ಟು ಮಂದಿ ಮಕ್ಕಳು ಎಂದು ನಾವು ಕೇಳಿದರೆ ಆ ಮೂರನೆಯ ವ್ಯಕ್ತಿಗೆ ಏನು ಗೊತ್ತಾಗುತ್ತದೆ? ಈಗ ಎಲ್ಲವೂ ಗೊತ್ತಂತೆ ಸೋಗು ಹಾಕಬಹುದು. ರಾಮಪ್ಪನಿಗೆ ಮೂರು ಮಕ್ಕಳು ಎಂದು ತಪ್ಪಾಗಿ ಹೇಳಬಹುದು, ಖರ್ಚೇನಿಲ್ಲ. ಆದರೆ ಅದು ಸತ್ಯವಾಗಿರಲು ಸಾಧ್ಯವಿಲ್ಲ. ಏಕೆಂದರೆ ಅವನಿಗೆ ರಾಮಪ್ಪ ಯಾರು ಎಂದೇ ಗೊತ್ತಿಲ್ಲ. ಈಗ ಅವನ ಬಳಿಯಿಂದ ಸತ್ಯವು ಹೇಗೆ ಬರುತ್ತದೆ? ಇದೇ ರೀತಿಯಲ್ಲಿ ನಾವು ಇಂದಿಗೆ ಭಗವಂತನ ಬಗ್ಗೆ ತಿಳಿಯಬೇಕೆಂದರೆ ಸೋಗು ಹಾಕಿ ಮಾತನಾಡುವವರ ಬಳಿ ಕೇಳುತ್ತಿದ್ದೇವೆ. ಇದು ತುಂಬಾ ತಪ್ಪು. ಏನೂ ಗೊತ್ತಿಲ್ಲದೆ ಇರುವವರ ಬಳಿ ಕೇಳಿದರೆ ನಾವು ಸತ್ಯವನ್ನು ಅರಿಯಲು ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಏನೂ ಗೊತ್ತಿಲ್ಲದವರ ಬಳಿ ನಾವು ಕೇಳಿದರೆ ರಾಮಪ್ಪನ ಮೂರು ಮಕ್ಕಳ ಕಥೆಯಂತೆ ಆಗುತ್ತದೆ. ನಾವು ಸತ್ಯವನ್ನು ತಿಳಿಯಬೇಕೆಂದರೆ ಭಗವಂತನ ದಾಸರಿಂದ ತಿಳಿಯಬೇಕು, ಸೋಗು ಹಾಕುವವರ ಬಳಿಯಲ್ಲ. ಶ್ರೀ ಕೃಷ್ಣನನ್ನು ತಿಳಿಯಬೇಕೆಂದರೆ ಶ್ರೀಲ ಪ್ರಭುಪಾದರಂತಹ ಪರಿಶುದ್ಧ ಭಕ್ತರ ಬಳಿಯಿಂದ ತಿಳಿಯಬೇಕು, ಅವರ ಅನುಚರರಿಂದ ತಿಳಿಯಬೇಕು. ಆಗ ಸತ್ಯವು ತಿಳಿಯುತ್ತದೆ, ಶ್ರೀ ಕೃಷ್ಣನ ಪರಮ ಪವಿತ್ರವಾದ ಸ್ಥಾನವೂ ತಿಳಿಯುತ್ತದೆ. ಹರೇ ಕೃಷ್ಣ.